ಆತ್ಮೀಯರೇ, ನಾನು ಸಂಧ್ಯಾ ಪೈ. ನಮಸ್ಕಾರ. ದೇವತೆಗಳ ರಾಜ ಇಂದ್ರ ಅವನಿಗೆ ಯಾವುದೋ ಒಂದು ಕಾರಣಕ್ಕೆ ಒಂದು ಸಲ ಮನುಷ್ಯರ ಮೇಲೆ ಕೋಪ ಬಂತಂತೆ. ನಿಮಗೆ ಬುದ್ಧಿ ಕಲಿಸ್ತೇನೆ, ಇನ್ನು 12 ವರ್ಷಗಳ ಕಾಲ ಮಳೆ ಸುರಿಸುವುದಿಲ್ಲ, ಭೂಮಿ ಒಣಗಿ ಬಂಜರಾಗಿ ಬರಗಾಲ ಬರುತ್ತದೆ, ಆವಾಗ ನನ್ನ ಕೃಪೆಯಿಲ್ಲದ ಬದುಕು ಎಷ್ಟು ದುರ್ಭರ ಅಂತ ಮನವರಿಕೆಯಾಗುತ್ತದೆ ಅಂಥೇಳಿ ಶಪಿಸಿದ. ರೈತರು ಕಂಗಾಲಾದರು, ಹೌಹಾರಿದರು. ಯಾವುದೇ ತಪ್ಪಾದರೂ ಸೈ, ಇಂಥ ಭೀಕರ ಶಿಕ್ಷೆ ಕೊಡೋದೇನು? ಏನು ತಪ್ಪಾಗಿದೆ ಅಂತ ಹೇಳು, ನಮ್ಮ ತಪ್ಪನ್ನು ನಾವು ತಿದ್ದಿಕೊಳ್ತೇವೆ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಸಲಹೆ ಬೇಕು ಅಂತ ಹೇಳಿ ಪರಿಪರಿಯಾಗಿ ಬೇಡಿದರು. ಇಂದ್ರನಿಗೆ ದಯ ಬಂತು. ಆದರೆ ಕೊಟ್ಟ ಶಾಪವನ್ನು ಮರಳಿ ಪಡೆಯುವುದು ಅವನಿಗೂ ಅಸಾಧ್ಯವಾಗಿತ್ತು. ಸರಿ, ಒಂದು ಪರಿಹಾರ ಹೇಳ್ದ, ನೀವು ಶಿವನತ್ರ ಹೋಗಿ ಅವನನ್ನು ಪ್ರಸನ್ನನ್ನಾಗಿ ಮಾಡಿ ಅವನು ಖುಷಿಯಾಗಿ ಡಮರು ಬಾರಿಸಿದರೆ ಮತ್ತೆ ಸಿಡಿಲು ಗುಡುಗಿನೊಂದಿಗೆ ಮಳೆ ಬರ್ತದೆ ಅಂತ ಹೇಳ್ದ. ಆದರೆ ಈಗಾಗಲೇ ಶಿವ ಮತ್ತು ಇಂದ್ರನ ಮಧ್ಯೆ ಒಂದು ಒಪ್ಪಂದ ಆಗಿತ್ತು. ಪಾಪದ ಮನುಷ್ಯರಿಗೆ ಇದು ಗೊತ್ತಿರಲಿಲ್ಲ. ಇಂದ್ರ ಶಿವನತ್ರ ಮಾತು ತಗೊಂಡಿದ್ದ, ತಾನು ಖುದ್ದು ಹೇಳುವವರೆಗೆ ಡಮರು ಬಾರಿಸಬಾರ್ದು ಅಂತ ಹೇಳಿದ್ದ. ಇದು ಗೊತ್ತಿಲ್ಲದ ಮನುಷ್ಯರು ಶಿವನಲ್ಲಿ ಹೋದರು, ಡಮರು ಬಾರಿಸುವಂತೆ ಕೇಳಿಕೊಂಡ್ರು. ಶಿವ ಪಾಪ ತನ್ನ ಅಸಹಾಯಕತೆಯನ್ನು ಇದ್ದಕ್ಕಿದ್ದ ಹಾಗೆ ಹೇಳಿದ. ನೋಡಿ, ನನಗೂ ಮತ್ತು ಇಂದ್ರನಿಗೂ ಒಪ್ಪಂದಾಗಿದೆ, ಅವನು ಖುದ್ದು ಡಮರು ಬಾರಿಸು ಅಂತ ನನಗೆ ಹೇಳಬೇಕು, ಹೀಗೆ ನಾನು ವಚನಬದ್ಧನಾಗಿದ್ದೇನೆ, ಅವನು ಹೇಳದೆ ನಾನು ಬಾರಿಸಿದ್ರೆ ಮಾತಿಗೆ ತಪ್ಪಿದಾಗ್ತದೆ ಅಂತಂದ. ರೈತರು ಕೈ ಚೆಲ್ಲಿ ತಲೆ ತಗ್ಗಿಸಿ ಮರಳಿದರು ಮತ್ತು 12 ವರ್ಷಗಳ ಕಾಲ ಕಾಯೋದು ಅಂತ ಹೇಳಿ ನಿರ್ಧರಿಸಿದರು. ಆದರೆ ಅವರಲ್ಲಿ ಒಬ್ಬ ರೈತ ಇದ್ದ, ಅವನು ಸೋಲೊಪ್ಪಿಕೊಳ್ಳಲಿಲ್ಲ. ಮಳೆ ಬರಲಿ ಬರದೇ ಇರಲಿ, ಯಥಾ ಪ್ರಕಾರ ತನ್ನ ಕಾಯಕ ಮುಂದುವರಿಸಿದ. ಉತ್ತ, ಬಿತ್ತ, ಗೊಬ್ಬರ ಹಾಕಿದ. ಆದರೆ ಉಣಿಸ್ಲಿಕ್ಕೆ ನೀರು ಮಾತ್ರ ಇರಲಿಲ್ಲ, ಆದುದರಿಂದ ಬಿತ್ತ ಬೀಜ ಚಿಗುರಲಿಲ್ಲ. ಹೀಗೆ 3 ವರ್ಷ ಕಳೀತು. ಇವನ ಶ್ರಮ ಅದರ ವ್ಯರ್ಥತೆ ಕಂಡವರು ಇವನನ್ನು ಆಡಿಕೊಂಡು ನಕ್ಕರು, ತಮಾಷೆ ಮಾಡಿದರು. ಹೇಗೂ 12 ವರ್ಷ ಮಳೆ ಇಲ್ಲ, ಆದುದರಿಂದ ಬೆಳೆ ಇಲ್ಲ, ಆರಾಮವಾಗಿ ದಿನ ಕಳೆಯೋ ಬದಲು ಬಿಸಿಲಲ್ಲಿ ಯಾಕೆ ಒದ್ದಾಡ್ತೀಯ ಅಂತ ಹೇಳಿ ನಕ್ಕರು. ಇವನು ಉತ್ತರಿಸಿದ, ಅಣ್ಣ 12 ವರ್ಷ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ನನಗೂ ಗೊತ್ತಿದೆ, ಆದರೆ 12 ವರ್ಷಗಳು ಬಲು ದೀರ್ಘಕಾಲ, ಬಲು ದೀರ್ಘ ಅವಧಿ. ಮನುಷ್ಯನ ಅಭ್ಯಾಸ, ಮಾನಸಿಕ ಸ್ಥಿತಿಯನ್ನೇ ಈ ದೀರ್ಘಕಾಲ ಬದಲಾಯಿಸಬಹುದು. ನಾನು ಉಳೋದು, ಬಿತ್ತೋದು, ನೀರುಣಿಸೋದು, ಕಟಾವು ಮಾಡೋದು ಇತ್ಯಾದಿಗಳನ್ನು ಮರೆತು ಬಿಡಬಹುದು. ಈ ಭೂಮಿ ಬೀಜ ಸ್ವೀಕರಿಸಿ ಅವುಗಳಿಗೆ ಜೀವ ನೀಡಿ ಚಿಗುರಿಸೋದನ್ನೇ ಮರೆತು ಬಿಡಬಹುದು. ಆದುದರಿಂದ ಹೀಗೇನಾದರೂ ಆದರೆ ನಮ್ಮ ಗತಿಯೇನು? ಮುಂದೆ ಮಳೆ ಬಂದರೂ ಅದರಿಂದ ಪ್ರಯೋಜನ ಆಗೋದಿಲ್ಲ, ಅದಕ್ಕಂತ ನಾನು ನನ್ನ ಕಾಯಕ ಬಿಡದೆ ಮುನ್ನಡೆಸುತ್ತಿದ್ದೇನೆ ಅಂತ ಉತ್ತರಿಸಿದ. ಆವಾಗ ಆ ದಾರಿಯಾಗಿ ಹೋಗ್ತಾ ಇದ್ದ ಶಿವನ ಪತ್ನಿ ಪಾರ್ವತಿಯ ಕಿವಿಗೆ ಈ ಮಾತು ಬಿತ್ತು. ಅವಳು ಶಿವನಲ್ಲಿ ಹೋಗಿ, ನೀವು ರೈತನ ಮಾತುಗಳನ್ನು ಕೇಳಿದ್ರ, ಅವನು ಎಲ್ಲರಂತೆ ಇದ್ದರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ. ನೀವು ಯೋಚಿಸಿ ನೋಡಿ, 3 ವರ್ಷಗಳಾದವು, ನೀವು ಡಮರು ಬಾರಿಸಲೇ ಇಲ್ಲ, ಬಾರಿಸೋದನ್ನು ನೀವು ಈಗಾಗಲೇ ಮರೆತು ಹೋಗಿರಲೂಬಹುದು, ಇಂದ್ರ ಮಳೆ ಸುರಿಸೋದನ್ನೇ ಮರೆಯಬಹುದು. ಹಾಗಾದರೆ ಈ ಸೃಷ್ಟಿಯ ಗತಿ ಏನಾಗ್ತದೆ, ಯೋಚಿಸಿ ನೋಡಿದ್ದೀರೇನು ಅಂತ ಕೇಳಿದ್ಲು. ಶಿವನಿಗೆ ಗಾಬರಿಯಾಯಿತು. ಇರಲೂಬಹುದು, ತನಗೆ ಮರೆತಿರಬಹುದೇ, ಪರೀಕ್ಷಿಸಿ ನೋಡೋದು ಒಳ್ಳೆಯದು ಅಂತ ಹೇಳಿ ತನ್ನ ಡಮರುವನ್ನು ಎತ್ಕೊಂಡು ದಡಬಡ ಡರಬರ ಡರಬರ ಅಂತ ಬಾರಿಸೇ ಬಿಟ್ಟ. ಇತ್ತ ತಾಯಿ ಪಾರ್ವತಿ ಹೇಳಿದ ಮಾತುಗಳು ಇಂದ್ರನ ಕಿವಿಗೂ ಬಿದ್ದಿದ್ವು. ಅವನೂ ಹೆದರಿದ, ಒಳಗೊಳಗೆ ಗಾಬರಿಯಾಯಿತು. ತನಗೂ ಮಳೆ ಸುರಿಸುವ ಕ್ರಿಯೆ ಮರೆತು ಹೋಗಿರಬಹುದೇ ಅಂತ ಸಂದೇಹ ಪಡ್ಲಿಕ್ಕೆ ಶುರು ಮಾಡ್ದ. ಆದರೆ ಅವನು ವಚನಬದ್ಧನಾಗಿದ್ದಾನಲ್ಲ, ಇಷ್ಟಾಗುವಾಗ ಶಿವನ ಡಮರುವಿನ ಶಬ್ದ ಅವನ ಕಿವಿಗೆ ಬಿತ್ತು. ಅಯ್ಯಪ್ಪ ಅನಿಸ್ತು. ಯಾಕೆ ಅಂತಂದರೆ ಈಗ ತನ್ನ ಸಾಮರ್ಥ್ಯವನ್ನು ಪರೀಕ್ಷಿಸಿ ನೋಡುವ ಸಮಯ ಬಂತು. ತನ್ನ ವಚನ ಇಲ್ಲಿಗೆ ಮುಗೀತು ಅಂತ ಹೇಳಿ ಕೂಡಲೇ ಮೋಡಗಳಿಗೆ ಮಳೆ ಸುರಿಸುವ ಅಪ್ಪಣೆ ಕೊಟ್ಟ. ನೋಡ್ತಾ ಇರೋ ಹಾಗೆ ಮುಗಿಲು ಕಾರ್ಮೋಡಗಳಿಂದ ತುಂಬಿಹೋಯಿತು. ಮೋಡಗಳ ಎದೆ ಸೀಳಿ ಮಿಂಚು ಧರೆಗಿಳಿಯಿತು. ಅದರೊಂದಿಗೆ ಗುಡುಗು ತಾನು ಮಳೆ ತರ್ತಾ ಇದ್ದೀನಿ ಅಂತ ಹೇಳಿ ಗರ್ಜಿಸಿತು. ಧಾರಾಕಾರ ಮಳೆ ಸುರಿದು ಇಳೆ ತಂಪಾಯಿತು. ಮೋಡಗಳು ಭಾರ ಕಳೆದುಕೊಂಡವು. ಆದರೆ ನಮ್ಮ ಕಥಾನಾಯಕನ ಹೊಲ ಒಂದು ಬಿಟ್ಟು ಮಿಕ್ಕ ಯಾವ ಹೊಲ ಗದ್ದೆ ತೋಟಗಳಲ್ಲೂ ಬೀಜ ಹಾಕಿರಲಿಲ್ಲ. ಇವನ ಗದ್ದೆಯಲ್ಲಿ ಹೊಲದಲ್ಲಿ ಇವನು ಬೀಜ ಹಾಕಿದ್ದ. ಮಳೆಯ ನೀರು ಬೀಜಗಳನ್ನು ಸೋಂಕುತ್ತಾ ಇರೋ ಹಾಗೆ ಅವು ಮೊಳಕೆಯೊಡೆದವು. ಫಸಲು ಹುಲುಸಾಗಿ ಬೆಳೆಯಿತು. ನಮ್ಮ ಸಾಮರ್ಥ್ಯ ಏನು ಅಂತಂದರೆ ನಮ್ಮ ಅಭ್ಯಾಸಗಳು, ನಮ್ಮ ಜ್ಞಾನ, ನಮ್ಮ ಕೌಶಲಗಳು ಯಾವಾಗಲೂ ಸದಾ ಎಚ್ಚೆತ್ತ ಸ್ಥಿತಿಯಲ್ಲಿರಬೇಕು ಅಂತಾದರೆ ಅಭ್ಯಾಸವನ್ನು ಬಿಡಬಾರ್ದು. ನಮ್ಮ ಜ್ಞಾನವನ್ನು ಸದಾ ಜಾಗೃತ ಸ್ಥಿತಿಯಲ್ಲಿ ಇಡಬೇಕು. ಬುದ್ಧಿ ಜಾಗೃತವಾಗಿರಬೇಕು. ಪ್ರಯತ್ನ ಕುಂಠಿತವಾಗಬಾರದು. ಇದು ನಾವು, ನಮ್ಮ ವ್ಯಕ್ತಿತ್ವ, ನಮ್ಮ ಸಾಮರ್ಥ್ಯ ಹಾಗೂ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ. ಇದು ಇಂದಿನ ಜನಾಂಗಕ್ಕೆ, ಅಂದರೆ ನಮ್ಮ ಭಾವಿ ಭಾರತದ ಪ್ರಜೆಗಳಿಗೆ ಒಂದು ಅತ್ಯುತ್ತಮವಾದ ಉದಾಹರಣೆ, ಕಥೆ, ಏನು ಬೇಕಾದರೂ ತಿಳ್ಕೊಳ್ಳಿ. ಆದರೆ ನಾವು ಈ ಛಲ ಬೀಳಿದ ತ್ರಿವಿಕ್ರಮನ ಹಾಗಿದ್ದ ಈ ರೈತನ ಹಾಗಾದರೆ ಮುಂದೆ ಸೋಲೆನ್ನೋದೇ ಇಲ್ಲ. ಇದು ನನಗೆ ಬಹಳ ಪ್ರಿಯವಾದ ಕಥೆ. ನಿಮಗೂ ಖುಷಿಯಾಗ್ತದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್.